ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಮೊದಲನೇ ಶತಮಾನಗಳಲ್ಲಿ ಹಿಂಸೆ ಭಾಗ 1. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ 2ನೇ ಅಧ್ಯಾಯ 1ನೇ ಶತಮಾನದಲ್ಲಿ ಹಿಂಸೆ ಯಾವ ರೀತಿಯಲ್ಲಿ ಆದಿ ಅಪೋಸ್ತಲರು ಹಿಂಸೆಯನ್ನು ಅನುಭವಿಸಿದರು, ಕ್ರಿಸ್ತನ ನಿಮಿತ್ತವಾಗಿ ಅವರು ಪಟ್ಟಂತಹ ಕಷ್ಟಗಳು ಪಾಡುಗಳು ಏನು ಎನ್ನುವಂತಹ ವಿಚಾರವನ್ನು ನಾವು ಮುಂದಿನ ದಿನಗಳಲ್ಲಿ ಈ ಮಹಾ ಹೋರಾಟ ಪುಸ್ತಕದಿಂದ ನೋಡುವಂಥವರಾಗಿದ್ದೇವೆ. ಈ ಒಂದು ಸಂದೇಶವನ್ನು ನಾವು ಕಲಿಯುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೆ, ಸ್ವಾಮಿ ನೀನು ಒಳ್ಳೆಯವನು, ಸಮಾಧಾನದ ಪ್ರಭುವು, ಆಲೋಚನಾಕರ್ತನಾಗಿದ್ದೀಯ. ದೇವಾದಿ ದೇವನು, ರಾಜಾದಿರಾಜನು ಸ್ವಾಮಿ, ಅಪ್ಪ ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ಈ ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಮೊದಲನೇ ಶತಮಾನದಲ್ಲಿ ಕ್ರೈಸ್ತರಿಗೆ ಬಂದಂತಹ ಹಿಂಸೆ ಎಂಥದ್ದು, ಕೊನೆ ಕಾಲದಲ್ಲಿ ಯಾವ ರೀತಿಯ ಹಿಂಸೆಯನ್ನು ಸೈತಾನ ತನ್ನ ಮಕ್ಕಳ ಮೇಲೆ ತರುವಂತೆವನಾಗಿದ್ದೇನೆ ಅನ್ನುವಂತಹ ಸಂದೇಶವನ್ನು ಕಲಿಯುವುದಕ್ಕಿಂತ ಮೊದಲು ನಿನ್ನ ಮುಂಭಾಗಕ್ಕೆ ಬರ್ತಕ್ಕಂಥವರಾಗಿದ್ದೇವೆ ಸ್ವಾಮಿ. ಅಪ್ಪ ನಿನ್ನ ಪ್ರಸನ್ನತೆಯನ್ನು ಹುಡುಕ್ತಕ್ಕಂಥವರಾಗಿದ್ದೇವೆ. ನಾವು ಪಾಪಿಗಳು, ನಮ್ಮ ಪಾಪ ಕ್ರಮಗಳನ್ನು ಸಮಿಸು ಸ್ವಾಮಿ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಕ್ರಿಸ್ತನ ನಿಮಿತ್ತ ಎಲ್ಲವನ್ನ ತಾಳಿಕೊಳ್ಳುವಂತಹ ಭಾಗ್ಯವನ್ನು ಕೊಡು, ಯಾಕೆಂದರೆ ಕೊನೆಯವರೆಗೂ ತಾಳಿಕೊಳ್ಳುವನು ಧನ್ಯನು ಎಂಬುದಾಗಿ ನಿನ್ನ ವಾಕ್ಯ ತಿಳಿಸ್ತದೆ. ಆ ವಾಗ್ದಾನದೊಂದಿಗೆ ನಾವು ಈ ಒಂದು ಸಂದೇಶವನ್ನು ಆರಂಭಿಸುವಾಗ ನಿನ್ನ ಪ್ರಸನ್ನತೆ ಕೇಳುಗರಲ್ಲಿಯೂ ನಮ್ಮ ಮೇಲೆಯೂ ಇದ್ದು ನಡೆಸು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಕೇಳುಗರೆ, ಮೊದಲನೆಯ ಶತಮಾನದಲ್ಲಿ ಆದಿ ಸಭೆಯ ಅಪೊಸ್ತಲರಿಗೆ, ಕ್ರೈಸ್ತರಿಗೆ ಬಂದಂತಹ ಹಿಂಸೆ ಎಂಥದೆಂಬುದಾಗಿ ನಾವು ನೋಡುವುದಾದರೆ, ಯೇಸು ತನ್ನ ಶಿಷ್ಯರಿಗೆ ಯೆರೂಸಲೇಮಿನ ನಾಶನದ ಬಗ್ಗೆ ತಿಳಿಸಿದನು. ಅಷ್ಟು ಮಾತ್ರ ಅಲ್ಲದೆ ಆ ಯೆರೂಸಲೇಮಿನ ನಾಶನದ ವಿಚಾರದ ಜೊತೆಯಲ್ಲಿ ಎರಡನೇ ಬರೋಣದ ಒಂದು ದೃಶ್ಯಾವಳಿಗಳನ್ನು ಆತನು ತನ್ನ ಶಿಷ್ಯರಿಗೆ ತೋರಿಸಿದನು. ಎಲ್ಲಕ್ಕಿಂತ ಹೆಚ್ಚಾಗಿ ತಾನು ಅವರ ಮಧ್ಯದಲ್ಲಿ ಇದ್ದು ಅನೇಕ ಕಾರ್ಯಗಳನ್ನು ಮಾಡಿದನು. ಅನಂತರ ಅವರ ಮಧ್ಯದಿಂದ ಹೋಗುವಂತಹ ಸಮಯದಿಂದ ಹಿಡಿದು ಅವರ ವಿಮೋಚನೆಗಾಗಿ ಅಧಿಕಾರ ಮತ್ತು ಮಹಿಮೆಯಿಂದ ಹಿಂತಿರುಗಿ ಬರುವವರೆಗೆ ತನ್ನ ಜನರಿಗೆ ಆಗಲಿರುವಂತಹ ಅನುಭವವನ್ನು ಸಹ ಕ್ರಿಸ್ತನು ತನ್ನ ಶಿಷ್ಯರಿಗೆ ಮುಂತಿಳಿಸಿದನು. ಎಣ್ಣೆ ಮರಗಳ ಗುಡ್ಡದಿಂದ ರಕ್ಷಕನು ಅಪೊಸ್ತಲರ ಸಭೆಯ ಮೇಲೆ ಬೀಸಲಿರುವಂತಹ ಬಿರುಗಾಳಿಯನ್ನು ನೋಡಿದನು ಮತ್ತು ಆತನ ಕಣ್ಣು ಭವಿಷ್ಯ ಕಾಲದೊಳಗೆ ಆಳವಾಗಿ ನುಸುಳುತ್ತಾ ಮುಂಬರುವ ಕತ್ತಲೆಯ ದಿನಗಳನ್ನು ಮತ್ತು ಹಿಂಸೆಯ ಯುಗಗಳಲ್ಲಿ ತನ್ನ ಶಿಷ್ಯರುಗಳ ಮೇಲೆ ಬರಲಿಕ್ಕಿರುವ ಭಯಂಕರವಾದಂಥ ಹಿಂಸೆಯನ್ನು ಕುರಿತು ಆತನು ಮುಂತಿಳಿಸಿದನು. ಇವುಗಳನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯದ ಸಂಪೂರ್ಣವಾಗಿ ಓದುವಂಥವರಾಗಿದ್ದೇವೆ. ಅದರಲ್ಲೂ ಸಹ 9ನೇ ವಚನ, 21ನೇ ವಚನ, 22ನೇ ವಚನಗಳನ್ನು ಓದುವುದಾದರೆ ಬರುವಂತಹ ಹಿಂಸೆ ಬಗ್ಗೆ ಆತನು ಮುಂತಿಳಿಸಿದ್ದಾನೆ. ಕ್ರಿಸ್ತನ ಹಿಂಬಾಲಕರು ತಮ್ಮ ಗುರು ಅನುಭವಿಸಿದ ಅಪಮಾನ, ತುಳಿತ, ದೂಷಣೆ ಮತ್ತು ಯಾತನೆಗಳನ್ನು ಅನುಭವಿಸಬೇಕಾಗಿತ್ತು. ಲೋಕದ ವಿಮೋಚಕನ ವಿರುದ್ಧ ಸಿಡಿದೆದ್ದ ಹಗೆತನವು ಅವನ ಹೆಸರಿನಲ್ಲಿ ನಂಬಿಕೆ ಇಡುವವರೆಲ್ಲರಿಗೂ ಸಹ ಅದೇ ರೀತಿಯ ಅನುಭವ ವ್ಯಾಪಿಸಿದೆ. ಸಭೆಯ ಆರಂಭದ ಇತಿಹಾಸವನ್ನು ನಾವು ನೋಡುವುದಾದರೆ ರಕ್ಷಕನ ಮಾತುಗಳ ನೆರವೇರುವಿಕೆ ಸಾಕ್ಷಿಯಾಗಿದೆ. ಪ್ರಿಯ ಕೇಳುಗರೆ, ಹೇಗೆ ಎಂಬುದಾಗಿ ನಾವು ನೋಡುವುದಾದರೆ ಭೂಮಿಯ ಮತ್ತು ನರಕದ ಶಕ್ತಿಗಳು ಕ್ರಿಸ್ತನ ಹಿಂಬಾಲಕರ ರೂಪದಲ್ಲಿರುವ ಕ್ರಿಸ್ತನ ವಿರುದ್ಧ ತಮ್ಮನ್ನು ತಾವು ಸಜ್ಜುಗೊಳಿಸಿಕೊಳ್ಳುವುದು. ಸುವಾರ್ತೆಯು ಗೆದ್ದರೆ ವಿಗ್ರಹಾರಾಧಕ ಧರ್ಮದ ದೇವಾಲಯಗಳು ಮತ್ತು ಬಲಿಪೀಠಗಳು ಕೊಚ್ಚಿಕೊಂಡು ಹೋಗುತ್ತವೆ ಎಂಬುದು ಆ ಧರ್ಮದ ಊಹೆಯಾಗಿತ್ತು. ಆದ್ದರಿಂದ ಕ್ರೈಸ್ತ ಧರ್ಮವನ್ನು ನಾಶ ಮಾಡಲು ಆ ಧರ್ಮ ತನ್ನ ಪಡೆಗೆ ಕರೆಕೊಟ್ಟಿತು. ಹಿಂಸೆಯ ಬೆಂಕಿಯನ್ನು ಒತ್ತಿಸಲಾಯಿತು. ಕ್ರೈಸ್ತರ ಆಸ್ತಿಪಾಸ್ತಿಗಳನ್ನು ಕಿತ್ತುಕೊಂಡು ಅವರನ್ನು ಅವರ ಮನೆಗಳಿಂದ ಓಡಿಸಲಾಯಿತು. ಅವರು ಅನೇಕ ಕಷ್ಟ ಅನುಭವವೆಂಬ ಬಲು ಹೋರಾಟವನ್ನು ಸಹಿಸಿಕೊಂಡರು ಎಂಬುದಾಗಿ ಇಬ್ರಿಯದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ಓದುವಂತಿವರಾಗಿದ್ದೇವೆ. ಕೆಲವರು ಅಪಹಾಸ್ಯ, ಕೊರಡೆಯ ಪೆಟ್ಟು, ಬೇಡಿ, ಸೆರೆಮನೆ ಇವುಗಳನ್ನು ಅನುಭವಿಸಿದರು ಎಂಬುದಾಗಿ ಇಬ್ರಿಯದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 36ನೇ ವಚನದಲ್ಲಿ ನಾವು ಓದುವಂತಿವರಾಗಿದ್ದೇವೆ. ಬಹಳ ಜನರು ತಮ್ಮ ರಕ್ತದಿಂದ ತಮ್ಮ ಸಾಕ್ಷಿಗಳನ್ನು ಮುದ್ರೆ ಒತ್ತಿದರು ಎಂಬುದಾಗಿ ನಾವು ನೋಡುವಂತಿವರಾಗಿದ್ದೇವೆ. ಶ್ರೇಷ್ಠರು ಮತ್ತು ಗುಲಾಮರು, ಬಲಿದವರು ಮತ್ತು ಬಡವರು, ಜ್ಞಾನಿಗಳು ಮತ್ತು ಅಜ್ಞಾನಿಗಳನ್ನು ಕರುಣೆಯಿಲ್ಲದೆ ಒಂದೇ ರೀತಿಯಲ್ಲಿ ಕೊಂದು ಹಾಕಲಾಗಿತ್ತು. ಎಂತಹ ಒಂದು ಸಂಕಟದ ಸಮಯವನ್ನು ಆದಿ ಶತಮಾನದ ಕ್ರೈಸ್ತ ಭಕ್ತರು, ಅಪೊಸ್ತಲರು ಒಳಗಾದರು ಎಂಬುದಾಗಿ ನಾವು ನೋಡುವುದಾದರೆ ಅನೇಕ ವಿಧವಾದಂತಹ ಶ್ರೇಷ್ಠರಾಗಿರ್ಬೋದು, ಗುಲಾಮರಾಗಿರ್ಬೋದು, ಅವರು ಬಡವರು, ಜ್ಞಾನಿಗಳು ಯಾರೇ ಆಗಿರಬಹುದು, ಆದರೆ ಕ್ರಿಸ್ತನನ್ನು ಹಿಂಬಾಲಿಸುವುದಾದರೆ ಅವರಿಗೆ ಅನೇಕ ಹಿಂಸೆಗಳನ್ನು ಸೈತಾನ ಈ ರೋಮ್ ಸರ್ಕಾರದ ಮೂಲಕವಾಗಿ ತೆಗೆದುಕೊಂಡು ಬಂದನು. ಕ್ರೈಸ್ತರ ಮೇಲೆ ಅತ್ಯಂತ ಭಯಾನಕ ಅಪರಾಧಗಳ ಸುಳ್ಳು ಅಪವಾದನೆಗಳನ್ನು ಒರಿಸಲಾಯಿತು ಮತ್ತು ಶಾಮ, ಸಾಂಕ್ರಾಮಿಕ ರೋಗಗಳು ಮತ್ತು ಭೂಕಂಪಗಳಂತಹ ಮಹಾ ವಿಪತ್ತುಗಳಿಗೆ ಕ್ರೈಸ್ತರೇ ಕಾರಣಕರ್ತರೆಂದು ಅವರು ಹೇಳಿ ಅವರನ್ನು ಹಿಂಸೆಪಡಿಸಲಾಯಿತು. ಅವರನ್ನು ದ್ವೇಷ ಮತ್ತು ಅಪಮಾನಕ್ಕೆ ಕ್ರೈಸ್ತರು ಜನಪ್ರಿಯರಾದಾಗ ಅವರ ಬಗ್ಗೆ ಮಾಹಿತಿ ಕೊಡುವವರು ಲಾಭಕ್ಕಾಗಿ ಮುಗ್ಧರಿಗೆ ದ್ರೋಹ ಮಾಡಲು ಸಿದ್ಧರಾಗಿ ನಿಂತಿದ್ದರು. ಅವರನ್ನು ಸಾಮ್ರಾಟನ ವಿರುದ್ಧ ದಂಗೆ ಹೇಳುವ ಬಂಡಾಯಕಾರರು, ಧರ್ಮ ವೈರಿಗಳು ಮತ್ತು ಸಮಾಜ ಕಂಟಕರೆಂದು ಖಂಡಿಸಲಾಯಿತು. ಬಹಳಷ್ಟು ಜನರನ್ನು ಕ್ರೂರ ಮೃಗಗಳಿಗೆ ಆಹಾರವಾಗುವಂತೆ ಎಸೆಯಲಾಯಿತು ಮತ್ತು ರಂಗಮಂದಿರಗಳಲ್ಲಿ ಜೀವಂತವಾಗಿ ಅವರನ್ನು ಸುಡಲಾಯಿತು. ಕೆಲವರನ್ನು ಸಿಲುಬೆಗೇರಿಸಲಾಯಿತು ಮತ್ತು ಕೆಲವರನ್ನು ಕಾಡು ಪ್ರಾಣಿಗಳ ಚರ್ಮ ಒದಿಸಿ ಅವರನ್ನು ಕಡಿದು ಚಿಂದಿ ಚಿಂದಿ ಮಾಡುವಂತೆ ಅವರ ಮೇಲೆ ನಾಯಿಗಳನ್ನು ಚೂಬಿಡಲಾಯಿತು. ಅವರ ಶಿಕ್ಷೆಯನ್ನು ಹಾಗಾಗಿ ಸಾರ್ವಜನಿಕ ಉತ್ಸಾಹಗಳಲ್ಲಿ ಮುಖ್ಯ ಮನರಂಜನೆಗಳನ್ನಾಗಿ ಮಾಡಲಾಯಿತು. ಈ ದೃಶ್ಯವನ್ನು ಆನಂದಿಸಲು ಅಪಾರ ಜನಸಮೂಹ ಒಟ್ಟು ಕೂಡುತ್ತಿತ್ತು ಮತ್ತು ಅವರ ಸಾವಿನ ಯಾತನೆಯನ್ನು ನಗು ಮತ್ತು ಚಪ್ಪಾಳೆಯೊಂದಿಗೆ ಸ್ವಾಗತಿಸಲಾಗುತ್ತಿತ್ತು. ಎಂತಹ ಒಂದು ಕಷ್ಟಗಳನ್ನು, ಅನುಭವಗಳನ್ನು ಅವರು ಅನುಭವಿಸಿದ್ದಾರೆ ಪ್ರಿಯ ಕೇಳುಗರೆ. ಇದನ್ನೆಲ್ಲ ಓದುವಾಗ, ಇದನ್ನೆಲ್ಲ ನಾವು ಕೇಳುವಾಗ, ಇತಿಹಾಸದಲ್ಲಿ ಅವರ ರಕ್ಷಣೆಗೋಸ್ಕರ ಕ್ರಿಸ್ತನ ಸತ್ಯದ ನಿಮಿತ್ತವಾಗಿ ಅವರು ಪಟ್ಟಂಥ ಪಾಡುಗಳನ್ನು ಕಣ್ಣೀರು ಬರೆಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಸತ್ಯದ ನಿಮಿತ್ತವಾಗಿ ಇವತ್ತು ನೀವು ಯಾವ ರೀತಿಯ ಕಷ್ಟಗಳನ್ನು ಅನುಭವಿಸ್ತಕ್ಕಂಥವರಾಗಿದ್ದೀರಾ? ಕೊನೆಯವರೆಗೂ ತಾಳಿಕೊಳ್ಳುವವನು ಧನ್ಯನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಕ್ರಿಸ್ತನನ್ನು ಈ ಲೋಕ ಹೇಗೆ ಅಪಮಾನ, ನಿಂದೆ, ಹಿಂಸೆಗೆ ಒಳಪಡಿಸಿತೋ ಅದೇ ರೀತಿಯಾಗಿ ತನ್ನ ಮಕ್ಕಳನ್ನು ಸಹ, ತನ್ನ ಹಿಂಬಾಲಕರು ಸಹ ಅನುಭವಿಸಬೇಕಾಗಿದೆ. ಯಾಕೆಂದರೆ ಕಷ್ಟಗಳ ನಿಮಿತ್ತವಾಗಿಯೇ ನಾವು ಪರಲೋಕ ರಾಜ್ಯಕ್ಕೆ ಹೋಗಬೇಕಾಗಿದೆ. ಕ್ರಿಸ್ತನ ನಿಮಿತ್ತವಾಗಿ ಯಾರೆಲ್ಲ ದೈವ ಭಕ್ತಿ ಉಳ್ಳವರಾಗಿ ಈ ಲೋಕದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದಾರೋ ಅವರೆಲ್ಲರೂ ಸಹ ಅನೇಕ ಕಷ್ಟಗಳನ್ನು ಅನುಭವಿಸಬೇಕಾಗ್ತಕ್ಕಂಥದ್ದಾಗಿದೆ. ಎಲ್ಲಿ ಆಶ್ರಯ ಹುಡುಕುತ್ತಾ ಹೋದರೂ ಕ್ರಿಸ್ತನ ಹಿಂಬಾಲಕರನ್ನು ಭೇಟಿಯಂತೆ, ಮೃಗಗಳಂತೆ ಭೇಟಿ ಆಡಲಾಯಿತು. ಪಾಳು ಬಿದ್ದ ಮತ್ತು ಏಕಾಂತ ಸ್ಥಳಗಳಲ್ಲಿ ಮರೆಯಾಗಿಲ್ಲರು ಅವರನ್ನು ಒತ್ತಾಯಿಸಲಾಯಿತು. ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು, ಕೆಲವರನ್ನು ಗರಗಸದಿಂದ ಕುಯ್ದು ಕೊಂದರು. ದೇವ ದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳರೆಂದು ಕೆಲವರನ್ನು ಪ್ರೇರೇಪಿಸಿದರು, ಕೆಲವರನ್ನು ಕತ್ತಿಯಿಂದ ಕೊಂದರು, ಕೆಲವರನ್ನು ಕೊರಡೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸುವವರಾದರು. ಕುರಿ ಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶ ಕಾಡು ಬೆಟ್ಟ ಗವಿ ಕುಣಿಗಳಲ್ಲಿ ಅಲೆಯುವವರಾಗಿದ್ದರು ಎಂಬುದಾಗಿ ಇಬ್ರಿಯದವರಿಗೆ ಬರೆದ ಪತ್ರಿಕೆ 11:37-38 ನಾವು ನೋಡುವಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ಅವರು ನೆಲದ ತಳದಲ್ಲಿರುವ ಸಮಾಧಿಗಳು ಸಾವಿರಾರು ಜನರಿಗೆ ಆಶ್ರಯವನ್ನು ಒದಗಿಸಿದವು. ರೋಮ್ ನಗರದ ಹೊರಗಿನ ಬೆಟ್ಟಗಳ ಕೆಳಗೆ ಭೂಮಿ ಮತ್ತು ಬಂಡೆಗಳ ಮೂಲಕ ಉದ್ದನೆಯ ನೆಲಮಾಳಿಗೆಗಳನ್ನು ಮತ್ತು ಸುರಂಗಗಳನ್ನು ಕೊರೆಯಲಾಯಿತು. ನಗರದ ಗೋಡೆಗಳ ಆಚೆಗೆ ಮೈಲುಗಟ್ಟಲೆ ಕತ್ತಲೆಯ ಹಾದಿಗಳು ವಿಸ್ತರಿಸಿದವು. ಈ ನೆಲಮಾಳಿಗೆಗಳಲ್ಲಿ ಕ್ರಿಸ್ತನ ಹಿಂಬಾಲಕರು ತಮ್ಮ ಸತ್ತವರನ್ನು ಸಮಾಧಿ ಮಾಡಿದರು ಮತ್ತು ಸಮಾಜದಲ್ಲಿ ಅನುಮಾನಕ್ಕೊಳಗಾದಂತಹ ಮತ್ತು ಬಹಿಷ್ಕರಿಸಲ್ಪಟ್ಟಂತಹ ಕ್ರೈಸ್ತರಿಗೆ ಈ ನೆಲಮಾಳಿಗೆಯೇ ಮನೆಯಾಗಿತ್ತು. ಎಂತಹ ಒಂದು ಕಷ್ಟವನ್ನು ಈ ಜನಗಳು ಅನುಭವಿಸಿದ್ದಾರೆ ಪ್ರಿಯ ಕೇಳುಗರೆ. ಜೀವದಾನ ಮಾಡುವಂತಹ ಸೃಷ್ಟಿಕರ್ತನಾದಂಥ ದೇವರು ಆತನ ಸುವಾರ್ತೆಗಾಗಿ ಒಳ್ಳೆಯ ಯುದ್ಧ ಮಾಡಿ ಹೋರಾಡಿ ಮಡಿದು ಸಮಾಧಿಯಾದರು. ಅವರು ಸಮಾಧಿ ಆದಾಗಲೂ ಸಹ ಪುನರುತ್ಥಾನಗೊಳಿಸುವಾಗ ಕ್ರಿಸ್ತನ ಸಲುವಾಗಿ ಹುತಾತ್ಮರಾದವರಲ್ಲಿ ಅನೇಕರು ಈ ಕತ್ತಲೆಯ ನೆಲಮಾಳಿಗೆಯಿಂದ ಹೊರಬರುವಂತೆಯವರಾಗಿದ್ದಾರೆ. ಅವರು ಒಳ್ಳೆಯ ಹೋರಾಟವನ್ನು ಹೋರಾಡಿ ಅವರು ತಮ್ಮ ತಮ್ಮ ಸಮಾಧಿಗಳಲ್ಲಿ, ನೆಲಮಾಳಿಗೆಗಳಲ್ಲಿ ವಾಸ ಮಾಡುವಂತಹ ಸಂದರ್ಭದಲ್ಲಿ ಅವರನ್ನು ಅಲ್ಲೇ ಸಮಾಧಿ ಮಾಡಲಾಯಿತು. ಆದರೆ ಕ್ರಿಸ್ತನು ಎರಡನೇ ಸಾರಿ ಬರುವಂತಹ ಸಂದರ್ಭದಲ್ಲಿ ಅವರನ್ನು ಎಬ್ಬಿಸುವಂತೆಯವರಾಗಿದ್ದಾನೆ, ಅವರು ಹೊರಬರುವಂಥವರಾಗಿದ್ದಾರೆ. ಅತ್ಯಂತ ಭೀಕರವಾದಂಥ ಹಿಂಸೆಯ ನಡುವೆಯೂ ಯೇಸುವಿನ ಈ ರಕ್ತ ಸಾಕ್ಷಿಗಳು ತಮ್ಮ ನಂಬಿಕೆಯ ಮೇಲೆ ಮಲೀನರಾಗದಂತೆ ಕಾಪಾಡಿಕೊಂಡರು. ಎಲ್ಲ ಸೌಕರ್ಯಗಳಿಂದ ವಂಚಿತರಾದರು. ಸೂರ್ಯನ ಬೆಳಕಿನಿಂದ ದೂರ ಉಳಿದರು. ಭೂಮಿಯೊಳಗಿನ ಕತ್ತಲೆಯಲ್ಲಿದ್ದರೂ ಭೂಮಿಯ ಸ್ನೇಹಪರ ಹೆದೆಯಲ್ಲಿ ಮನೆ ಮಾಡಿಕೊಂಡರು. ಅವರು ಯಾವುದೇ ದೂರು ಮಾಡಲಿಲ್ಲ. ನಂಬಿಕೆ, ತಾಳ್ಮೆ ಮತ್ತು ಭರವಸೆಯ ಮಾತುಗಳಿಂದ ಅವರು ಬಡತನ ಮತ್ತು ಸಂಕಟಗಳನ್ನು ಸಹಿಸಿಕೊಳ್ಳುವಂತೆ ಒಬ್ಬರನ್ನೊಬ್ಬರನ್ನ ಉತ್ತೇಜಿಸಿದರು. ಪ್ರತಿಯೊಂದು ಪ್ರಾಪಂಚಿಕ ಆಶೀರ್ವಾದದ ನಷ್ಟ ಕ್ರಿಸ್ತನಲ್ಲಿನ ತಮ್ಮ ನಂಬಿಕೆಯನ್ನು ತ್ಯಜಿಸುವಂತೆ ಅವರನ್ನು ಬಲವಂತಪಡಿಸಲಿಲ್ಲ. ಶೋಧನೆಗಳು ಮತ್ತು ಹಿಂಸೆಗಳು ಅವರ ಸಮಾಧಿಯಲ್ಲಿನ ವಿಶ್ರಾಂತಿ ಮತ್ತು ಪುನರುತ್ಥಾನದ ಫಲವನ್ನು ಹತ್ತಿರಕ್ಕೆ ತರುವ ಹಂತಗಳಾಗಿದ್ದವು. ಯಾವ ರೀತಿಯ ಕಷ್ಟಗಳನ್ನು ಅನುಭವಿಸಿದರು ಪ್ರಿಯ ಕೇಳುಗರೆ? ಪುರಾತನ ಕಾಲದ ದೇವರ ಸೇವಕರಲ್ಲಿ ಕೆಲವರು ತಾವು ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿದುಕೊಂಡು ಸತ್ತರು ಎಂಬುದಾಗಿ ನಾವು ಇಬ್ರಿಯದವರಿಗೆ ಬರೆದ ಪತ್ರಿಕೆ 11:35 ನಂಬಿಕೆಯ ಅಂತಕ್ಕಂತಹ ಆ ಒಂದು ಅಧ್ಯಾಯದಲ್ಲಿ ಇದನ್ನೆಲ್ಲ ಪೌಲನು ತಿಳಿಸುವಂತೆವನಾಗಿದ್ದಾನೆ. ಕ್ರಿಸ್ತನ ಸಲುವಾಗಿ ಹಿಂಸಿಸಲ್ಪಟ್ಟಾಗ ಪರಲೋಕದಲ್ಲಿ ಅವರಿಗೆ ದೊರೆಯುವ ಪ್ರತಿಫಲವು ಮಾತ್ರವಾಗುತ್ತದೆ ಎಂಬ ತಮ್ಮ ಗುರುವಿನ ಮಾತುಗಳನ್ನು ಅವರು ಮನಸ್ಸಿನಲ್ಲಿಟ್ಟುಕೊಂಡರು. ತಾವು ಅತಿಯಾದಂತಹ ಸಂತೋಷದಿಂದ ಇರಬೇಕೆಂದುಕೊಂಡರು. ಯಾಕೆಂದರೆ ಪ್ರವಾದಿಗಳು ಅವರ ಮಧ್ಯೆ ಜೀವಿಸಿ ಅವರ ಮುಂದೆ ಹಿಂಸಿಸಲ್ಪಟ್ಟಲಾದರೂ ತಾವು ಸತ್ಯಕ್ಕಾಗಿ ಕಷ್ಟಪಡಲು ಹರರೆಂದು ಅವರು ಸಂತೋಷಪಟ್ಟರು. ಮತ್ತು ಜಯೋತ್ಸವದ ಹಾಡುಗಳು ಅವರನ್ನು ಬೇಯಿಸುತ್ತಿದ್ದ ಬೆಂಕಿಯ ಜ್ವಾಲೆಗಳ ಮಧ್ಯದಿಂದ ಮೇಲೇರಿದವು. ಹೀಗೆ ಬೆಂಕಿಗೆ ಆಹುತಿ ಆದವರು ನಂಬಿಕೆಯಿಂದ ಪರಲೋಕದ ಕಡೆಗೆ ಮುಖ ಮಾಡಿದಾಗ ಕ್ರಿಸ್ತನು ಮತ್ತು ದೇವದೂತರು ಪರಲೋಕದಿಂದ ಅವರ ವಿಷಯದಲ್ಲಿ ಆಳವಾದಂತಹ ಆಸಕ್ತಿ ವಹಿಸುವುದನ್ನು ಮತ್ತು ಅವರ ದೃಢ ನಿಶ್ಚಯವನ್ನು ಆನಂದಿಸಿ ಮಾನ್ಯತೆ ಮಾಡುತ್ತಿರುವುದನ್ನು ಕಂಡುಕೊಂಡರು. ದೇವರ ಸಿಂಹಾಸನದಿಂದ ಅವರಿಗೆ ಒಂದು ಧ್ವನಿ ಹೀಗೆ ಕೇಳಿಸಿತು: ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನೆ ಎಂಬುದಾಗಿ ಪ್ರಕಟಣೆ ಗ್ರಂಥ 2:10 ತಿಳಿಸಿರ್ತಕ್ಕಂತಹ ಆ ಒಂದು ಶಬ್ದ ಆ ಜನರ ಕಿವಿಗೆ ಬೀಳಿತು. ಸಾಯಬೇಕಾದರೂ ನೀನು ನಂಬಿಗಸ್ತನಾಗಿರು, ನಾನು ನಿನಗೆ ಬಾಳದ ಜಯಮಾಲೆಯನ್ನು ಕೊಡತಕ್ಕಂಥವನಾಗಿದ್ದೇನೆ. ಈ ಮಾತು ಪ್ರತಿಯೊಬ್ಬ ಆದಿ ಸಭೆಯ ಕ್ರೈಸ್ತನಿಗೂ ಅನ್ವಯವಾಗ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಆ ರೀತಿಯ ಕಷ್ಟಗಳನ್ನು ಅವರು ಅನುಭವಿಸಿದರು ಕ್ರಿಸ್ತನ ನಿಮಿತ್ತವಾಗಿ. ಸಾಯಬೇಕಾದರೂ ಅವರು ಕ್ರಿಸ್ತನ ಮೇಲೆ ಇಟ್ಟಿರತಕ್ಕಂಥ ನಂಬಿಕೆಯಿಂದ ಹಿಂತೆಗೆಯಲಿಲ್ಲ. ಆ ನಿಮಿತ್ತವಾಗಿ ಅವರು ಸುರಂಗದಲ್ಲಿ ಜೀವಿಸಿದಾಗಲೂ ಸಹ, ನೆಲಮಾಳಿಗೆ ಒಳಗೆ ಜೀವಿಸಿದಾಗಲೂ ಸಹ ಅವರು ಮರಣ ಹೊಂದಿದರು. ಅವರು ಸಮಾಧಿ ಆದರು. ಆದರೆ ಕ್ರಿಸ್ತನು ಎರಡನೇ ಸಾರಿ ಬರಬೇಕಾದರೆ ಆ ಮಕ್ಕಳೆಲ್ಲರೂ ಸಹ ಪುನರುತ್ಥಾನ ಆಗ್ತಕ್ಕಂಥವರಾಗಿದ್ದಾರೆ. ಅನೇಕ ಪ್ರಾಣಿಗಳಿಗೆ ಅವರು ತುತ್ತಾದರು, ರಕ್ತ ಸಾಕ್ಷಿಗಳಾಗಿ ಮರಣ ಹೊಂದಿದರು, ನಂಬಿಕೆಯನ್ನು ಕಾಪಾಡಿಕೊಂಡರು. ಆ ನಂಬಿಕೆಯ ನಿಮಿತ್ತವಾಗಿ ಕ್ರಿಸ್ತನು ಎರಡನೇ ಸಾರಿ ಬರುವಾಗ ಆ ಮಕ್ಕಳು ಪುನರುತ್ಥಾನ ಹೊಂದತಕ್ಕಂಥವರಾಗಿದ್ದಾರೆ. ಆ ಬಾಡದ ಜಯಮಾಲೆಯನ್ನು ಅವರು ಹೊಂದಿಕೊಳ್ಳುವಂಥವರಾಗಿದ್ದಾರೆ. ಎಂತಹ ಒಂದು ಅದ್ಭುತವಾದಂಥ ನಂಬಿಕೆಯಲ್ಲ ಪ್ರಿಯ ಕೇಳುಗರೆ? ಆದಿ ಅಪೊಸ್ತಲರಿದ್ದಂತಹ, ಆದಿ ಸಭೆಯ ಸಭಿಕರಲ್ಲಿದ್ದಂತಹ, ವಿಶ್ವಾಸಿಗಳಲ್ಲಿದ್ದಂತಹ ಆ ನಂಬಿಕೆಯನ್ನು ನಾವು ಪ್ರತಿನಿತ್ಯ ಕಾಪಾಡಿಕೊಳ್ಳಬೇಕು. ಕ್ರಿಸ್ತನಿಗೋಸ್ಕರ ನಾವು ಸದಾಕಾಲ ಎಲ್ಲವನ್ನ ತ್ಯಾಗ ಮಾಡಲು ಸಿದ್ಧರಾಗಿರಬೇಕು. ಅದನ್ನೇ ನಾವು ಈ ಒಂದು ಅಧ್ಯಾಯದಲ್ಲಿ ಕಲಿಯುವಂತೆಯವರಾಗಿದ್ದೇವೆ. ಯಾವ ರೀತಿಯಲ್ಲಿ ಆದಿ ಸಭೆಯ ಜನಗಳು ಕ್ರಿಸ್ತನಿಗೋಸ್ಕರ ರಕ್ತ ಸಾಕ್ಷಿಗಳಾಗಿ ಮರಣ ಹೊಂದಿದರು. ಅವರು ಎಲ್ಲವನ್ನ ಕಳೆದುಕೊಂಡರು, ಆದರೆ ಕ್ರಿಸ್ತನ ಮೇಲಿನ ನಂಬಿಕೆಯನ್ನು ಮಾತ್ರ ಅವರು ಕಳೆದುಕೊಳ್ಳಲಿಲ್ಲ. ಈ ಲೋಕದಲ್ಲಿ ನಾವು ಕ್ರಿಸ್ತನ ಮೇಲಿನ ನಂಬಿಕೆಯನ್ನು ಯಾವ ರೀತಿಯಲ್ಲಿ ತೋರಿಸ್ತಕ್ಕಂಥವರಾಗಿದ್ದೇವೆ? ನಮ್ಮ ಧನ ಕನಕ ಆಸ್ತಿ ಐಶ್ವರ್ಯದ ಮೂಲಕವಾಗಿ ತೋರಿಸ್ತಕ್ಕಂಥವರಾಗಿದ್ದೇವ? ಅಥವಾ ಎಲ್ಲವನ್ನ ಕಳೆದುಕೊಂಡು ಸತ್ಯದ ನಿಮಿತ್ತವಾಗಿ ನಾನು ಕ್ರಿಸ್ತನಿಗೋಸ್ಕರ ನಿಂತಿದ್ದೇನೆ ಅನ್ನುವ ರೀತಿಯಲ್ಲಿ ತೋರಿಸ್ತಕ್ಕಂಥವರಾಗಿದ್ದೇವ? ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಎಂಬುವಂತಹ ಆ ವಾಗ್ದಾನವನ್ನು ಆ ಜನಗಳು ಕೇಳಿದರು. ಅದಕ್ಕೆ ತಕ್ಕಂತೆ ಅವರು ಜೀವಿಸಿದರು. ನಾವು ಸಹ ಕೇಳ್ತಕ್ಕಂಥವರಾಗಿದ್ದೇವೆ. ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ? ನಮ್ಮ ನಂಬಿಕೆ ಯಾವ ರೀತಿಯಲ್ಲಿದೆ ಪ್ರಿಯ ಕೇಳುಗರೆ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಹಿಂಸೆಯ ಮೂಲಕ ಕ್ರಿಸ್ತನ ಸಭೆಯನ್ನು ನಾಶ ಮಾಡಲು ಸೈತಾನ ಅನೇಕ ಪ್ರಯತ್ನಗಳನ್ನು ಮಾಡಿದನು. ಆದರೂ ಸಹ ಪ್ರಯತ್ನಗಳೆಲ್ಲವೂ ಸಹ ವ್ಯರ್ಥವಾದವು. ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು ಈ ಮಹಾ ಹೋರಾಟದಲ್ಲಿ ಪ್ರಾಮಾಣಿಕರಾಗಿ ಸತ್ಯವನ್ನ ಹೊತ್ತು ನಡೆದಂತಹ ಯೇಸುವಿನ ಶಿಷ್ಯರು ತಮ್ಮ ಸೇವಾ ಕಾರ್ಯವನ್ನ ನಿಲ್ಲಿಸಲೇ ಇಲ್ಲ. ಅನೇಕ ಕಷ್ಟಗಳನ್ನ ಅನುಭವಿಸಿದರು. ಆದರೆ ಈ ಜನಗಳು ಕ್ರಿಸ್ತನ ನಿಮಿತ್ತವಾಗಿ ಮಾಡಬೇಕಾಗಿರ್ತಕ್ಕಂತಹ ಒಳ್ಳೆಯ ಕಾರ್ಯವನ್ನ, ಸುವಾರ್ತೆ ಸೇವೆಯನ್ನ ಅವರು ಎಂದಿಗೂ ಸಹ ನಿಲ್ಲಿಸಲಿಲ್ಲ. ಸೈತಾನ ಅನೇಕ ಪ್ರಯತ್ನಪಟ್ಟನು, ಆದರೆ ಸಾಧ್ಯವಾಗಲಿಲ್ಲ. ಸೋಲಿನಿಂದ ಅವರು ಗೆದ್ದಿದ್ದರು, ಅವರ ಕೆಲಸಗಾರರು ಕೊಲ್ಲಲ್ಪಟ್ಟರು, ಆದರೆ ಕ್ರಿಸ್ತನ ಕೆಲಸವು ಸ್ಥಿರವಾಗಿ ಮುಂದುವರಿಯಿತು. ಸುವಾರ್ತೆಯು ವ್ಯಾಪಕವಾಗಿ ಹರಡುತ್ತಲೇ ಹೋಯಿತು ಮತ್ತು ಕ್ರೈಸ್ತರ ಸಂಖ್ಯೆ ಸಹ ಹೆಚ್ಚಾಗುತ್ತಾ ಹೋಯಿತು. ರೋಮಿನ ರಣದ್ದುಗಳಿಗೂ ಪ್ರವೇಶಿಸಲು ಅಸಾಧ್ಯವಾದಂತಹ ಪ್ರದೇಶವನ್ನು ಕ್ರಿಸ್ತನ ಸುವಾರ್ತೆ ಪ್ರವೇಶಿಸಿತು. ಎಂತಹ ಒಂದು ಆಶ್ಚರ್ಯವಾದಂತಹ ವಿಚಾರವನ್ನು ನಾವು ಕೇಳುವಂತವರಾಗಿದ್ದೇವೆ ಪ್ರಿಯ ಕೇಳುಗರೆ. ರಣಹದ್ದು ಸಹ ಪ್ರವೇಶಿಸಿದಂತಹ ಸ್ಥಳವನ್ನ ಸುವಾರ್ತೆ ಪ್ರವೇಶಿಸಿತು. ಅನೇಕ ಸುವಾರ್ತಿಕರು ಲೋಕದ ಕಟ್ಟಕಡೆಯವರೆಗೂ ಸುವಾರ್ತೆಯನ್ನು ಸಾರಿದರು. ಕೇವಲ 12 ಮಂದಿ ಶಿಷ್ಯರುಗಳು ಈ ಲೋಕವನ್ನು ತಲೆ ಕೆಳಗಾಗಿ ಮಾಡಿದರು. ಅದಕ್ಕೋಸ್ಕರವೇ ನಾವು ನೋಡುವಂತನಾಗಿದ್ದೇನೆ, ಪೌಲನು ರೋಮ್ ಸಾಮ್ರಾಜ್ಯ ಅಧಿಪತಿಯ ಮುಂದೆ ನಿಂತ ಸಂದರ್ಭದಲ್ಲಿ ಲೋಕವನ್ನ ತಲೆ ಕೆಳಗಾಗಿ ಮಾಡಿದಂತಹ ಜನಗಳು ಈಗ ನಮ್ಮ ಮುಂದೆ ಬಂದಿದ್ದಾರೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಕೇವಲ 12 ಜನ ಶಿಷ್ಯರು ಈ ಲೋಕದ ಸುವಾರ್ತೆಯನ್ನ ಸಕಲ ಕುಲ ಭಾಷೆ ಜನಾಂಗದವರಿಗೆ ತಲುಪಿಸಿದರು. ರಣಹದ್ದು ಸಹ ಪ್ರವೇಶಿಸಿದಂತಹ ಆ ಸ್ಥಳಕ್ಕೆ ಈ ಸುವಾರ್ತೆ ಪ್ರವೇಶಿಸಿತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಒಬ್ಬ ಕ್ರೈಸ್ತನನ್ನು ಹಿಂಸೆಯನ್ನ ಮುಂದುವರಿಸುವಂತೆ ಒತ್ತಾಯಿಸಿದ ಅನ್ಯ ಧರ್ಮದ ಅರಸನ ಕುರಿತು, ನೀವು ನಮ್ಮನ್ನ ಕೊಲ್ಲಬಹುದು, ನಮ್ಮನ್ನ ಹಿಂಸಿಸಬಹುದು, ನಮ್ಮನ್ನ ಖಂಡಿಸಬಹುದು, ನಿಮ್ಮ ಅನ್ಯಾಯಗಳೇ ನಾವು ಅಪರಾಧಿಗಳೆಂಬುದಕ್ಕೆ ಪುರಾವೆಗಳಾಗಿವೆ. ನಿಮ್ಮ ಕ್ರೌರ್ಯವು ನಿಮಗೆ ಪ್ರಯೋಜನ ನೀಡದು. ಇತರರನ್ನ ಅವರ ಮನವೊಲಿಕೆಗೆ ಕರೆತರಲು ಅದು ಬಲವಾದಂತಹ ಆಹ್ವಾನವಾಗಿತ್ತು. ನಿಮ್ಮಿಂದ ನಾವು ಎಷ್ಟು ಬಾರಿ ಕೀಳುಮಟ್ಟಕ್ಕೆ ಇಳಿಯುತ್ತೇವೆಯೋ ಅಷ್ಟು ಹೆಚ್ಚು ಸಂಖ್ಯೆಯಲ್ಲಿ ನಾವು ಬೆಳೆಯತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ನಾವು ನೋಡುವಂತೇವರಾಗಿದ್ದೇವೆ, ಕ್ರೈಸ್ತರ ರಕ್ತವೇ ಸುವಾರ್ತೆಯ ಬೀಜವಾಗಿ ಪರಿಣಮಿಸಿತು ಎಂಬುದಾಗಿ ಇತಿಹಾಸಕಾರರು ಬರೆಯುವಂತೇವರಾಗಿದ್ದಾರೆ. ಅನೇಕ ಜನರು ಮರಣ ಹೊಂದತಕ್ಕಂಥವರಾಗಿದ್ದರು ಕ್ರಿಸ್ತನಿಗೋಸ್ಕರ. ಆ ಮರಣವನ್ನು ನೋಡಿದಂತಹ ಅನೇಕರು ಮತ್ತೆ ಕ್ರಿಸ್ತನ ಬಳಿಗೆ ಅವರು ಬರತಕ್ಕಂಥವರಾಗಿದ್ದರು. ಸಾವಿರಾರು ಜನರನ್ನ ಸೆರೆಮನೆಯಲ್ಲಿ ಇರಿಸಲಾಯಿತು ಮತ್ತು ಕೊಲ್ಲಲಾಯಿತು. ಆದರೆ ಇತರರು ಅವರ ಸ್ಥಳಗಳನ್ನು ತುಂಬಲು ಉತ್ಸಾಹದಿಂದ ಓಡೋಡಿ ಬರುತ್ತಿದ್ದರು. ಕ್ರಿಸ್ತನ ಮೇಲಿನ ನಂಬಿಕೆಗಾಗಿ ಹುತಾತ್ಮರಾದವರು ಆತನಲ್ಲಿ ಸುರಕ್ಷಿತರಾಗಿದ್ದರು ಮತ್ತು ಅವರನ್ನ ಜಯಶಾಲಿಗಳೆಂದು ಪರಿಗಣಿಸಲಾಯಿತು. ಅವರು ಒಳ್ಳೆಯ ಹೋರಾಟವನ್ನ ಈ ಲೋಕದಲ್ಲಿ ಹೋರಾಡಿದರು ಮತ್ತು ಕ್ರಿಸ್ತನು ಬಂದಾಗ ಅವರು ಮೈಮೆಯ ಕಿರೀಟವನ್ನ ಸ್ವೀಕರಿಸುವಂತೆಯವರಾಗಿದ್ದಾರೆ. ಅವರು ಸಹಿಸಿಕೊಂಡಂತಹ ಯಾತನೆಗಳು ಕ್ರೈಸ್ತರನ್ನ ಒಬ್ಬರೊಬ್ಬರು ಇನ್ನೂ ಒಬ್ಬರಿಗೆ ಮತ್ತು ಅವರ ವಿವೇಚನೆಗೆ ಹತ್ತಿರವಾಗುವಂತೆ ಮಾಡಿದವು. ಅವರ ಜೀವಂತ ಮಾದರಿ ಮತ್ತು ಸಾಯುತ್ತಿರುವ ಸಾಕ್ಷಿಗಳು ಸತ್ಯಕ್ಕೆ ನಿರಂತರ ಸಾಕ್ಷಿಯಾಗಿದ್ದವು ಮತ್ತು ಎಲ್ಲಿ ಕಡಿಮೆ ಜನರನ್ನ ನಿರೀಕ್ಷಿಸಲಾಗಿತ್ತೋ ಅಲ್ಲಿ ಸೈತಾನನ ಜನರು ಸೈತಾನನ ಸೇವೆ ಮಾಡುವುದನ್ನ ತೊರೆದು ಕ್ರಿಸ್ತನ ಸೇವೆಗೆ ಬರುವವರಾದರು. ಎಂತಹ ಅದ್ಭುತವಾದಂತಹ ವಾಕ್ಯಗಳನ್ನು ನಾವು ಓದುವಂತವರಾಗಿದ್ದೇವೆ ಪ್ರಿಯ ಕೇಳುಗರೆ. ಸೈತಾನ ಹಾದಿ ಸಭೆಯ ಅಪೋಸ್ತಲರನ್ನ ಸುವಾರ್ತೆಯನ್ನು ತಡೆಯಲು ಅನೇಕ ಹಿಂಸೆಗಳನ್ನು ತಂದರು. ಮೊದಲನೇ ಶತಮಾನದಲ್ಲಿ ಕ್ರಿಸ್ತನಿಗೋಸ್ಕರ ಎಲ್ಲ ಹಿಂಸೆಯನ್ನ ತನ್ನ ಮಕ್ಕಳು ತಾಳಿಕೊಂಡರು. ಆದುದರಿಂದ ಕೋಪಿತಗೊಂಡಂತಹ ಸೈತಾನ ಕ್ರೈಸ್ತ ಸಭೆಯಲ್ಲಿ ತನ್ನ ಬಾವುಟವನ್ನು ಹಾರಿಸುವ ಮೂಲಕ ದೇವರ ಸರ್ಕಾರದ ವಿರುದ್ಧ ಹೆಚ್ಚು ಯಶಸ್ವಿಯಾಗಿ ಯುದ್ಧ ಮಾಡುವ ತನ್ನ ಯೋಜನೆಗಳನ್ನು ಹಾಕಿಕೊಂಡನು. ಕ್ರಿಸ್ತನ ಹಿಂಬಾಲಕರು ಮೋಸ ಹೋಗಿ ದೇವರಿಗೆ ಅಸಂತೋಷವನ್ನು ಉಂಟು ಮಾಡಲು ಶಕ್ತರಾದರು. ಆಗ ಅವರ ಬಲ, ಸ್ಥೈರ್ಯ, ದೃಢತೆಯು ವಿಫಲವಾಗುತ್ತದೆ ಮತ್ತು ಅವರು ತನಗೆ ಸುಲಭವಾದಂತಹ ಬೇಟೆಯ ಪಶುಗಳಾಗುತ್ತಾರೆ ಎಂಬುದು ಅವನ ಯೋಜನೆಯಾಗಿತ್ತು. ಹೌದು ಪ್ರಿಯ ಕೇಳುಗರೆ, ಸೈತಾನ ಅನೇಕ ರೀತಿಯ ಯೋಜನೆಗಳನ್ನು ತಂದು ಕ್ರೈಸ್ತರನ್ನು ನಾಶ ಮಾಡಲು ಪ್ರಯತ್ನಿಸಿದನು. ಆದರೆ ಕ್ರೈಸ್ತರು ಭಯಪಡದೆ ನಂಬಿಕೆಯನ್ನೆದ್ದು ಸುವಾರ್ತೆಯನ್ನು ಸಾರಿದರು. ಕೊನೆಯ ದಿನಗಳಲ್ಲೂ ಸಹ ನಾವು ಅವರ ರೀತಿಯಲ್ಲಿ ಜೀವಿಸಬೇಕಾಗಿದೆ. ಇನ್ನು ಮುಂದುವರಿದು ಇನ್ಯಾವ ರೀತಿಯಲ್ಲಿ ಸೈತಾನ ಮೊದಲನೇ ಶತಮಾನದಲ್ಲಿ ಹಿಂಸೆಗಳನ್ನು ತಂದನು ಅನ್ನುವಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಈಗ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಒಳ್ಳೆಯವನು. ಸ್ವಾಮಿ ನಿನ್ನ ವಾಗ್ದಾನ ತಿಳಿಸ್ತಕ್ಕಂಥದ್ದಾಗಿದೆ. ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಾನು ನಿನಗೆ ಬಾಳದ ಜಯಮಾಲೆಯನ್ನು ಕೊಡುತ್ತೇನೆ ಎಂಬುದಾಗಿ ನೀನು ಹೇಳಿದ್ದೆಯಲ್ಲ ಸ್ವಾಮಿ. ಹೌದು ದೇವ, ಈ ಲೋಕದಲ್ಲಿ ನಿನ್ನ ನಿಮಿತ್ತವಾಗಿ ಅನೇಕ ಕಷ್ಟಗಳು ಹಿಂಸೆಗಳು ಬರಬಹುದು. ಆದಿ ಸಭೆಯ ಸಭಿಕರು, ಆದಿ ಸಭೆಯ ಅಪೋಸ್ತಲರು ಈ ರೀತಿಯ ಕಷ್ಟಗಳನ್ನು ಅನುಭವಿಸಿದರು. ಆದರೆ ನೀನು ಅವರಿಗೆ ಬಾಳದ ಜಯಮಾಲೆಯನ್ನು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದೀಯ. ಈ ಕೊನೆ ಕಾಲದಲ್ಲೂ ಅರೀತಿಯಾಗಿ ನಿನ್ನ ಮಕ್ಕಳು ಸತ್ಯಕ್ಕೋಸ್ಕರ ನಿಲ್ಲುವಂತಹ ಹಿಂಸೆಗಳನ್ನು ಕಷ್ಟಗಳನ್ನು ಅನುಭವಿಸುವಂತಹ ಮಕ್ಕಳಿಗೆ ಇದೇ ವಾಗ್ದಾನದೊಂದಿಗೆ ಜೀವಿಸಲು ಸಹಾಯ ಮಾಡು. ಕೇಳುವಂತಹ ನಿನ್ನ ಮಕ್ಕಳು ಸ್ವಾಮಿ ಈ ದಿನದಲ್ಲಿ ನಿನ್ನ ನಿಮಿತ್ತವಾಗಿ ಅನೇಕ ಕಷ್ಟ ನಿಂದನೆ ಹಿಂಸೆಗಳನ್ನು ಅನುಭವಿಸುತ್ತಿರಬಹುದು. ಆದರೂ ಈ ವಾಗ್ದಾನವನ್ನು ಅವರು ಹಿಡಿದುಕೊಂಡು ಜೀವಿಸುವಂತಹ ಭಾಗ್ಯವನ್ನು ಅವರಿಗೆ ಅನುಗ್ರಹಿಸಿಕೊಡು. ಅವರ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಲು ನೀ ಸಹಾಯ ಮಾಡು. ಆತ್ಮನ ಮುಖಾಂತರವಾಗಿ ನೀ ನಡೆಸು ಸ್ವಾಮಿ. ಈ ಸಂದೇಶ ಅವರಿಗೆ ಆಶೀರ್ವಾದದಾಯಕವಾಗಿರುವಾಗೆ ನೀನೇ ಆಶೀರ್ವಹಿಸಿ ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadaarsamc@sudadventist.org kannadaarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಆಡುವೆನು ಎಂದೆ